ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಲೋಕದ ರಕ್ಷಕನು. ಹೀಗೆ ಸುವಾರ್ತೆಯಲ್ಲಿನ ನಮ್ಮ ಅಧ್ಯಯನದಲ್ಲಿ ಮೆಸ್ಸಿಯನಾದ ಯೇಸು ತನ್ನ ಜನನದಲ್ಲಿ, ತನ್ನ ಗುಣಲಕ್ಷಣದಲ್ಲಿ, ತನ್ನ ಕೆಲಸಗಳಲ್ಲಿ, ತನ್ನ ಬೋಧನೆಯಲ್ಲಿ ಅದ್ವಿತೀಯನಾಗಿದ್ದನೆಂಬುದನ್ನು ನಾವು ನೋಡಿದೆವು. ಆತನ ಜನನಕ್ಕೆ ಸಂಬಂಧಿಸಿದಂತೆ ಯೇಸುವಿನ ಹಾಗೆ ಎಂದೂ ಯಾರೂ ಜನಿಸಿಲ್ಲ, ಯಾಕೆಂದರೆ ಆತನು ದೇವರಾತ್ಮನ ಬಲದಿಂದ ಒಬ್ಬ ಕನ್ಯೆಯಲ್ಲಿ ಜನಿಸಿದ್ದನು. ಯೇಸು ತನ್ನ ಗುಣಲಕ್ಷಣದಲ್ಲಿಯೂ ಸಹ ಅದ್ವಿತೀಯನಾಗಿದ್ದನೆಂಬುದನ್ನು ನಾವು ನೋಡಿದ್ದೇವೆ, ಯಾಕೆಂದರೆ ಆತನ ಹಾಗೆ ಒಂದು ಪವಿತ್ರ ಸ್ವಭಾವದೊಂದಿಗೆ ಯಾರೂ ಎಂದೂ ಜನಿಸಿಲ್ಲ. ಯೇಸು ತನ್ನ ಕೆಲಸದಲ್ಲಿಯೂ ಸಹ ಎಣೆಯಿಲ್ಲದವನಾಗಿದ್ದಾನೆ, ಯಾಕೆಂದರೆ ಆತನು ಮಾಡಿದ ಹಾಗೆ ಯಾರೂ ಎಂದೂ ಅದ್ಭುತಗಳನ್ನು ಮಾಡಿಲ್ಲ. ಆತನು ಸುಮ್ಮನೆ ಒಂದು ಮಾತು ಹೇಳಿದರೆ ಸಾಕು, ರೋಗಿಗಳು ಗುಣವಾಗುತ್ತಿದ್ದರು, ಸೈತಾನನು ಮತ್ತು ಅವನ ಗುಂಪು ಓಡಿ ಹೋಗುತ್ತಿತ್ತು ಹಾಗೂ ಪಾಪವು ನಿವಾರಣೆಯಾಗುತ್ತಿತ್ತು. ಯೇಸು ತನ್ನ ಬೋಧನೆಯಲ್ಲಿಯೂ ಅದ್ವಿತೀಯನಾಗಿದ್ದನೆಂಬುದನ್ನು ಸಹ ನಾವು ನೋಡಿಕೊಂಡೆವು. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಯೇಸು ಮತ್ತು ಧಾರ್ಮಿಕ ನಾಯಕನಾಗಿದ್ದ ನಿಕೋದೇಮನ ನಡುವೆ ನಡೆದ ಸಂಭಾಷಣೆಯಲ್ಲಿ ನಾವು ಇದನ್ನು ಗಮನಿಸಿದ್ದೇವೆ. ದೇವರಾತ್ಮನು ಅವನ ಹೃದಯವನ್ನು ನವೀಕರಿಸದ ಹೊರತು ಅವನು ದೇವರ ಸನ್ನಿಧಿಗೆ ಎಂದಿಗೂ ಪ್ರವೇಶಿಸುವುದಕ್ಕಾಗುವುದಿಲ್ಲ ಎಂಬುದನ್ನು ಯೇಸು ನಿಕೋದೇಮನಿಗೆ ತೋರಿಸಿಕೊಟ್ಟನು. ಅದಕ್ಕಾಗಿಯೇ ಕರ್ತನಾದ ಯೇಸು ಅವನಿಗೆ ನೀನು ಹೊಸದಾಗಿ ಹುಟ್ಟಬೇಕು ಎಂದು ಹೇಳಿದನು. ನಿಕೋದೇಮನಿಗಿಂತ ತುಂಬಾ ವ್ಯತ್ಯಾಸವುಳ್ಳ ಒಬ್ಬರೊಂದಿಗೆ ಮೆಸ್ಸಿಯನಾದ ಯೇಸು ಹೇಗೆ ಮಾತಾಡಿದ್ದಾನೆ ಎನ್ನುವುದನ್ನು ಈ ದಿನ ನಾವು ಕೇಳಲಿದ್ದೇವೆ. ನಿಕೋದೇಮನು ಒಬ್ಬ ಯಹೂದ್ಯನು, ಆದಾಗ್ಯೂ ಈ ದಿನ ನಮ್ಮ ಪಾಠದಲ್ಲಿ ನಾವು ನೋಡುವ ವ್ಯಕ್ತಿ ಯಹೂದ್ಯನಲ್ಲ. ನಿಕೋದೇಮನು ಒಬ್ಬ ಪುರುಷ, ಈ ದಿನ ನಾವು ನೋಡಲಿರುವ ವ್ಯಕ್ತಿ ಒಬ್ಬ ಸ್ತ್ರೀ. ನಿಕೋದೇಮನು ತುಂಬಾ ಧರ್ಮಶ್ರದ್ಧೆಯುಳ್ಳ ವ್ಯಕ್ತಿ, ಆದರೆ ಈ ಸ್ತ್ರೀ 5 ಗಂಡಂದಿರನ್ನು ಹೊಂದಿದ್ದ ಒಬ್ಬ ದೊಡ್ಡ ಪಾಪಿ. ಮನುಷ್ಯನ ದೃಷ್ಟಿಯಲ್ಲಿ ಧಾರ್ಮಿಕ ನಾಯಕನಾಗಿದ್ದ ನಿಕೋದೇಮನು ಈ ಅನೀತಿವಂತ ಸ್ತ್ರೀಗಿಂತ ಉತ್ತಮನಾಗಿದ್ದನು. ಆದರೆ ದೇವರು ಇದನ್ನು ಹಾಗೆ ನೋಡುವನಲ್ಲ, ಯಾಕೆಂದರೆ ಆದಾಮನ ಎಲ್ಲ ಸಂತಾನದವರು, ಅಂದರೆ ಧಾರ್ಮಿಕ ಜನರು ಮತ್ತು ಪಾಪಿಗಳು ಒಂದೇ ಆಗಿದ್ದು ಪಾಪದ ಆಳ್ವಿಕೆಯ ಕೆಳಗಿದ್ದಾರೆ. ಹಾಗಾಗಿಯೇ ಆದಾಮನ ಸಂತಾನದವರೆಲ್ಲರೂ ಮೇಲಿನಿಂದ ಬರುವ ಶಕ್ತಿಯಿಂದ ಹೊಸದಾಗಿ ಹುಟ್ಟಬೇಕು. ಈಗ ಸುವಾರ್ತೆಗೆ ಹಿಂದಿರುಗೋಣ ಮತ್ತು ಯೇಸು ಸಮಾರ್ಯದ ಅನೀತಿವಂತ ಸ್ತ್ರೀಯೊಂದಿಗೆ ಮಾಡಿದ ಸಂಭಾಷಣೆಯನ್ನು ನಾವು ಕೇಳಿಸಿಕೊಳ್ಳೋಣ. ಸಮಾರ್ಯವು ಯಹೂದ್ಯರ ದೇಶದಲ್ಲಿ ಯೂದಾಯ ಮತ್ತು ಗಲೀಲಾಯದ ನಡುವೆ ಇರುವ ಪ್ರದೇಶವಾಗಿತ್ತು. ಅನೇಕ ಸಮಾರ್ಯದವರು ಅನ್ಯರಾಗಿದ್ದು ಯಹೂದ್ಯರು ಅವರನ್ನು ವಿಗ್ರಹಾರಾಧಕರೆಂದು ಅಭಿಪ್ರಾಯಪಟ್ಟಿದ್ದರು. ಇದರಿಂದ ಅವರೊಂದಿಗೆ ಹೊಂದಿಕೊಂಡಿರಲಿಲ್ಲ. ಆದಾಗ್ಯೂ ಮೆಸ್ಸಿಯನಾದ ಯೇಸು ಪಕ್ಷಪಾತವನ್ನು ತೋರಿಸಲಿಲ್ಲ, ಯಾಕೆಂದರೆ ದೇವರು ಪಕ್ಷಪಾತವನ್ನು ತೋರಿಸುವುದಿಲ್ಲ. ಒಂದು ಹೊಸದಾದ ಮತ್ತು ಶುದ್ಧವಾದ ಹೃದಯವನ್ನು ಹೊಂದಿಕೊಳ್ಳುವುದಕ್ಕೆ ಇಷ್ಟಪಡುವ ಪ್ರತಿಯೊಬ್ಬ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕೆ ಯೇಸು ಈ ಲೋಕಕ್ಕೆ ಬಂದನು. ಆದ್ದರಿಂದ 5 ಜನ ಗಂಡಂದಿರನ್ನು ಹೊಂದಿದ್ದ ಸಮಾರ್ಯದ ಸ್ತ್ರೀಯೊಂದಿಗೆ ಮಾತಾಡುವುದಕ್ಕೆ ಯೇಸು ನಾಚಿಕೊಳ್ಳಲಿಲ್ಲ. ಈಗ ಯೋಹಾನನ ಸುವಾರ್ತೆಯ 4 ಅಧ್ಯಾಯದಲ್ಲಿ ಬರೆದಿರುವುದನ್ನು ಕೇಳಿಸಿಕೊಳ್ಳೋಣ. ವಾಕ್ಯವು ಹೀಗೆ ಹೇಳುತ್ತದೆ, ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಕರೆಂಬ ಊರಿಗೆ ಬಂದರು. ಅದು ಯಾಕೋಬನ ತಮ್ಮನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೇ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಏಸು ಆಕೆಯನ್ನು ಅಮ್ಮ ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆಯಿಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದಿನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ, ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ? ಅವನೇ ಆ ಬಾವಿಯನ್ನು ನಮಗೆ ಕೊಟ್ಟವನು. ಅವನು, ಅವನ ಮಕ್ಕಳು, ಅವನು ಸಾಕಿದ್ದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು, ಏಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ, ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಆ ಹೆಂಗಸು, ಅಯ್ಯ, ನನಗೆ ಆ ನೀರನ್ನು ಕೊಡು, ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ, ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದೂ ಇರುವುದಿಲ್ಲ ಅನ್ನಲು, ಏಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಏಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದಿರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ, ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿಯೆಂದು ನನಗೆ ಕಾಣುತ್ತದೆ, ನಮ್ಮ ಹಿರಿಯರು ಆ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಏಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಆ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ, ಬರಬೇಕಾದ ರಕ್ಷಣೆಯು ಯಹೂದರೊಳಗಿಂದ ಬರುತ್ತದಷ್ಟೇ, ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು, ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲಾ ತಿಳಿಸುವನು ಎಂದು ಹೇಳಲು, ಏಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಯೋಹಾನ 4:1-26. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ, ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರೂ ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು, ಅವರು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು, ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು 2 ದಿವಸ ಅವರಲ್ಲೇ ಇದ್ದನು. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಆತನನ್ನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಇಲ್ಲಿಗೆ ಸಮಾರ್ಯ ಸ್ತ್ರೀಯ ಕಥೆಯು ಮುಕ್ತಾಯವಾಗುತ್ತದೆ. ನಿಜವಾಗಿಯೂ ಇದು ಒಂದು ಮುಖ್ಯವಾದ ಕಥೆಯಾಗಿದೆ, ಯಾಕೆಂದರೆ ದೇವರು ಭೂಮಿಗೆ ಕಳಿಸಿದ ಯೇಸುವನ್ನು ಒಬ್ಬ ಅನೀತಿವಂತ ಸ್ತ್ರೀ ಹೇಗೆ ರಕ್ಷಕನೆಂಬುದಾಗಿ ಕಂಡುಕೊಂಡಳೆಂಬುದನ್ನು ಇದು ತೋರಿಸುತ್ತದೆ. ಆ ಕಂಡುಕೊಳ್ಳುವಿಕೆಯು ಅವಳ ಜೀವಿತವನ್ನು ಮಾರ್ಪಡಿಸಿತು. ಸಂಭಾಷಣೆಯ ಆರಂಭದಲ್ಲಿ ತನ್ನೊಂದಿಗೆ ಮಾತಾಡುತ್ತಿರುವುದು ಯಾರೆಂದು ಆ ಸ್ತ್ರೀಗೆ ಗೊತ್ತಿರಲಿಲ್ಲ. ಅನೇಕ ಯಹೂದ್ಯರೊಳಗೆ ಕೇವಲ ಏಸುವು ಒಬ್ಬ ಯಹೂದ್ಯನೆಂಬುದಾಗಿ ಅವಳು ದೃಷ್ಟಿಸಿದ್ದಳು. ಹೀಗಿದ್ದರೂ ಸಂಭಾಷಣೆಯ ವೇಳೆಯಲ್ಲಿ ಏಸು ಒಬ್ಬ ಪ್ರವಾದಿಯಾಗಿದ್ದಾನೆ ಎಂಬ ನಿರ್ಧಾರಕ್ಕೆ ಅವಳು ಬಂದಂತ ಕೇವಲ ಒಬ್ಬ ಮನುಷ್ಯನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದಂಥ ಕೆಲವು ಸಂಗತಿಗಳನ್ನು ಯೇಸು ಅವಳಿಗೆ ತಿಳಿಸಿದನು. ಆದಾಗ್ಯೂ ಕೊನೆಗೆ ಅವಳು ತನ್ನೊಂದಿಗೆ ಮಾತಾಡುತ್ತಿರುವ ಯೇಸು ಒಬ್ಬ ಪ್ರವಾದಿಗಿಂತಲೂ ಹೆಚ್ಚಿನವನು ಎನ್ನುವುದನ್ನು ಅವಳು ಕಂಡುಕೊಂಡಳು. ಈತನು ಪ್ರವಾದಿಗಳೆಲ್ಲರೂ ಯಾರ ಕುರಿತಾಗಿ ಪ್ರವಾದಿಸಿದ್ದರೋ ಆ ಮೆಸ್ಸಿಯನೂ ಲೋಕದ ರಕ್ಷಕನೂ ಆಗಿದ್ದಾನೆ. ಬಾವಿಯ ಕಟ್ಟೆಯ ಮೇಲೆ ಕೂತುಕೊಂಡು ತನ್ನೊಂದಿಗೆ ಮಾತಾಡುತ್ತಿರುವವನು ಮೆಸ್ಸಿಯನು ಎಂಬುದನ್ನು ಒಂದು ಸಲ ಗುರುತಿಸಿದ ಈ ಸ್ತ್ರೀ ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರೊಳಕ್ಕೆ ಓಡಿ ಹೋಗಿ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನು ಎಂದಳು. ಇದಾದ ನಂತರ ಜನರು ಊರೊಳಗಿಂದ ಯೇಸುವಿದ್ದಲ್ಲಿಗೆ ಬಂದು ತಮ್ಮಲ್ಲಿ ಇರಬೇಕೆಂದು ಆತನನ್ನು ಕೇಳಿಕೊಂಡರು. ಯೇಸು ಎರಡು ದಿವಸ ಅವರಲ್ಲಿ ಉಳಿದುಕೊಂಡು ಅವರು ಹೇಗೆ ಒಂದು ಹೊಸದಾದ ಮತ್ತು ಶುದ್ಧವಾದ ಹೃದಯವನ್ನು ಹೊಂದಿಕೊಂಡು ದೇವರ ನಿಜವಾದ ಆರಾಧಕರು ಆಗುವುದು ಹೇಗೆಂದು ಅವರಿಗೆ ಬೋಧಿಸಿದನು. ಹೀಗೆ ವಾಕ್ಯವು ಹೇಳೋದೇನೆಂದರೆ, ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನೂ ನಿನ್ನ ಮಾತಿನ ಮೇಲಲ್ಲ, ನಾವು ಕಿವಿಯಾರೆ ಕೇಳಿ ಆತನು ಲೋಕರಕ್ಷಕನೇ ಹೌದೆಂದು ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರು. ಯೋಹಾನನು ಬರೆದ ಸುವಾರ್ತೆ 4:41-42. ಈಗ ಸುವಾರ್ತೆಯಲ್ಲಿರುವುದನ್ನು ಮುಂದುವರಿಸಿ, ಏಸು ಸಮಾರ್ಯಕ್ಕೆ ಭೇಟಿ ಕೊಟ್ಟ ಕೆಲವು ದಿವಸಗಳ ನಂತರ ಏನು ಸಂಭವಿಸಿತೆಂಬುದನ್ನು ನೋಡೋಣ. ಪ್ರತಿಯೊಬ್ಬರೂ ಯೇಸುವನ್ನು ಲೋಕರಕ್ಷಕನೆಂಬುದಾಗಿ ಸ್ವೀಕರಿಸಲಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. ಲೂಕನ ಸುವಾರ್ತೆಯ 4:44 ವಾಕ್ಯವು ಹೀಗೆ ಹೇಳುತ್ತದೆ: ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ಗಲೀಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ಆತನು ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನು ಹೊಗಳಿದರು. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತ್ಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳಿದನು. ಲೂಕನು ಬರೆದ ಸುವಾರ್ತೆ 4:14-21. ಏಳುನೂರು ವರ್ಷಗಳ ಮೊದಲೇ ಪ್ರವಾದಿಯಾದ ಯೆಶಾಯನು ಯಾರ ಕುರಿತಾಗಿ ಬರೆದಿದ್ದನೋ ಆ ಮೆಸ್ಸಿಯನೂ ಮತ್ತು ರಕ್ಷಕನೂ ತಾನೇ ಎನ್ನುವುದನ್ನು ಯೇಸು ಈ ಮಾತುಗಳಿಂದ ಸ್ಪಷ್ಟವಾಗಿ ಹೇಳಿದನು. ಆದಾಗ್ಯೂ ನಜರೇತಿನಲ್ಲಿ ವಾಸಿಸಿದ್ದ ಯಹೂದ್ಯರು ತಮ್ಮ ಮಧ್ಯದಲ್ಲಿ ಬೆಳೆದಿರುವ ಈ ಯೇಸು ಪರಲೋಕದಿಂದ ಕಳಿಸಲ್ಪಟ್ಟಿರುವ ರಕ್ಷಕನೆಂಬುದಾಗಿ ಒಪ್ಪಿಕೊಳ್ಳಲಿಲ್ಲ. ಅದರಿಂದಲೇ ಅವರು ತಾತ್ಸಾರದಿಂದ ಇವನು ಯೋಸೇಫನ ಮಗನಲ್ಲವೇ ಎಂದು ಹೇಳಿದರು. ದೇವರು ಅವರಿಗಾಗಿ ಕಳಿಸಿದ ಮೆಸ್ಸಿಯನನ್ನು ಕಡೆಗಣಿಸಬೇಡಿರಿ ಎಂದು ಯೇಸು ನಜರೇತಿನ ಜನರಿಗೆ ಹೇಳಿ ಎಚ್ಚರಿಸಿದನೆಂಬುದನ್ನು ವಾಕ್ಯವು ಹೇಳುತ್ತಾ ಹೋಗುತ್ತದೆ. ಆದರೆ ಅದೇ ಅವರ ಕೋಪವನ್ನು ಹೆಚ್ಚಿಸಿತು. ಹಾಗಾಗಿ ವಾಕ್ಯ ಹೀಗೆ ಹೇಳುತ್ತದೆ: ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು. ಲೂಕ 4:28-30. ಹೀಗೆ ನಜರೇತಿನ ಜನರು ಯೇಸುವನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ಅವರು ಯಾಕೆ ಆತನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು? ಯಾಕೆಂದರೆ ದೇವರ ಎಲ್ಲಾ ಪ್ರವಾದಿಗಳು ಯಾರ ಕುರಿತಾಗಿ ಬರೆದಿದ್ದಾರೋ ಆ ಮೆಸ್ಸಿಯನು ತಾನೇ ಎಂದು ಯೇಸು ಅಧಿಕಾರದಿಂದ ಹೇಳುತ್ತಿದ್ದನು. ಸತ್ಯವು ಒಂದು ಸಿಟ್ಟಿನ ಮೆಣಸು. ಯೇಸುವಿನ ಸತ್ಯದ ಮಾತುಗಳು ನಜರೇತಿನ ಜನರನ್ನು ಸಿಟ್ಟುಗೆಬ್ಬಿಸಿ ಆತನನ್ನು ಕಡಿದಾದ ಸ್ಥಳದಿಂದ ದುಬ್ಬುವುದಕ್ಕೆ ಪ್ರಯತ್ನಿಸುವಂತೆ ಮಾಡಿತು. ಆದರೆ ಅವರು ಹಾಗೆ ಮಾಡುವುದಕ್ಕಾಗಲಿಲ್ಲ. ಯಾಕೆಂದರೆ ಯೇಸು ಮರಣ ಹೊಂದುವುದಕ್ಕೆ ದೇವರು ನೇಮಿಸಿದ ಸಮಯವು ಇನ್ನೂ ಬಂದಿರಲಿಲ್ಲ. ಉಲೂಫ್ನ ಜ್ಞಾನವು ಹೀಗೆ ಹೇಳುತ್ತದೆ: ಮರ ಕಡಿಯುವವನು ಹಳ್ಳಿಯಲ್ಲಿರುವ ಮುಖ್ಯವಾದ ಮರವನ್ನು ಕಡಿಯುವುದಿಲ್ಲ. ಮೆಸ್ಸಿಯನಾದ ಯೇಸು ದೇವರ ಪ್ರಧಾನವಾದ ಮರವಾಗಿದ್ದಾನೆ. ಲೋಕದ ರಕ್ಷಕನನ್ನಾಗಿ ಮತ್ತು ನ್ಯಾಯಾಧಿಪತಿಯನ್ನಾಗಿ ದೇವರು ನೇಮಿಸಿದವನನ್ನು ಕಡಿದು ಹಾಕುವುದಕ್ಕೆ ಇಷ್ಟಪಡುವಂಥ ಮನುಷ್ಯರು ಎಷ್ಟು ಮೂರ್ಖರು ಮತ್ತು ಕೆಟ್ಟವರೂ ಆಗಿದ್ದಾರೆ. ಮುಂದೆ ಜನರು ಆತನನ್ನು ಕೊಂದು ಹಾಕಿದರು, ಆದರೆ ದೇವರು ಆತನನ್ನು ಮೂರು ದಿನಗಳ ನಂತರ ಸತ್ತವರೊಳಗಿಂದ ಎಬ್ಬಿಸಿದನು. ಇದರ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ನಾವು ಮುಂದಿನ ಪಾಠದಲ್ಲಿ ಕಲಿಯಲಿಕ್ಕಿದ್ದೇವೆ. ಈಗ ಹಾಗಾದರೆ ಈ ದಿನದ ಮತ್ತು ಪಾಠವನ್ನು ನಾವು ಹೇಗೆ ಸಂಕ್ಷಿಪ್ತಗೊಳಿಸುವುದು? ಎರಡು ರೀತಿಯ ಜನರ ಕುರಿತಾಗಿ ಎರಡು ವಿವರಣೆಗಳನ್ನು ನಾವು ಕೇಳಿಸಿಕೊಂಡೆವು. ಏಸು ಮೆಸ್ಸಿಯನೆಂಬುದಾಗಿ ಹಕ್ಕಿನಿಂದ ಹೇಳಿದ್ದನ್ನು ಎರಡು ಗುಂಪುಗಳು ಕೇಳಿಸಿಕೊಂಡಿದ್ದವು, ಆದರೆ ಆತನ ಹೇಳಿಕೆಗೆ ಅವರ ಪ್ರತಿಕ್ರಿಯೆ ತುಂಬಾ ವ್ಯತ್ಯಾಸವುಳ್ಳದ್ದಾಗಿದ್ದವು. ಮೊದಲನೆಯದಾಗಿ ಬಾವಿಯ ಬಳಿಯಲ್ಲಿ ಏಸು ಭೇಟಿ ಮಾಡಿದ ಪಾಪಿಯಾದ ಸ್ತ್ರೀ ಮತ್ತು ಸಮಾರ್ಯದ ಜನರ ಕುರಿತಾಗಿ ನಾವು ಕೇಳಿಸಿಕೊಂಡೆವು. ಅವರು ಏಸುವಿನ ಮಾತುಗಳನ್ನು ಸಂತೋಷದಿಂದ ಸ್ವೀಕರಿಸಿ ಏಸುವನ್ನು ಲೋಕದ ರಕ್ಷಕನೆಂದು ಮತ್ತು ಮೆಸ್ಸಿಯನೆಂದು ನಂಬಿದರು. ಎರಡನೆಯದು, ಆದಾಗ್ಯೂ ನಮ್ಮ ಎರಡನೆಯ ವಿವರಣೆಯಲ್ಲಿ ನಜರೇತಿನ ಧಾರ್ಮಿಕ ಜನರನ್ನು ನಾವು ನೋಡಿದೆವು. ಅವರು ಏಸುವಿನ ಮಾತುಗಳನ್ನು ಕಡೆಗಣಿಸಿದರು. ತಮ್ಮ ಪಟ್ಟಣದಲ್ಲಿ ಬೆಳೆದಂತ ಏಸು ಮೆಸ್ಸಿಯನೆಂಬುದನ್ನು ಅವರು ನಂಬಲಿಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಮಾರ್ಯದಲ್ಲಿ ವಾಸಿಸುತ್ತಿದ್ದ ಪಾಪಿಗಳು ಏಸುವನ್ನು ಪರಲೋಕದಿಂದ ಕಳುಹಿಸಲ್ಪಟ್ಟ ರಕ್ಷಕನಂತೆ ಸ್ವೀಕರಿಸಿಕೊಂಡರು. ಆದರೆ ನಜರೇತಿನ ಧಾರ್ಮಿಕ ಜನರು ಆತನನ್ನು ಒಪ್ಪಿಕೊಳ್ಳಲಿಲ್ಲ. ನಿಮ್ಮ ಕುರಿತು ಏನು? ಈ ಎರಡು ಗುಂಪುಗಳಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಸಮೀಪವಾಗಿ ಹೋಲಿಕೆಯಾಗಿರುತ್ತೀರಿ? ಏಸುವನ್ನು ತಮ್ಮ ಕರ್ತನೂ ಮತ್ತು ರಕ್ಷಕನೂ ಎಂದು ಅಂಗೀಕರಿಸಿಕೊಂಡ ಸಮಾರ್ಯದ ಜನರ ಹಾಗೆ ನೀವಿದ್ದೀರಾ? ಅಥವಾ ಏಸು ಅವರ ಪಾಪಗಳಿಂದ ಅವರನ್ನು ರಕ್ಷಿಸುವುದಕ್ಕೆ ಪರಲೋಕದಿಂದ ಕಳುಹಿಸಲ್ಪಟ್ಟ ಮೆಸ್ಸಿಯನಾಗಿದ್ದಾನೆ ಎಂದು ನಂಬುವುದು ತಿರಸ್ಕರಿಸಿದ ನಜರೇತಿನ ಜನರ ಹಾಗಿದ್ದೀರೋ? ಪ್ರವಾದಿಗಳೆಲ್ಲರೂ ಬರೆದಿದ್ದ ವಿಮೋಚಕನೇ ಏಸು ಎಂಬುದನ್ನು ನೀವು ಗ್ರಹಿಸಿಕೊಂಡಿದ್ದೀರೋ? ಆತನನ್ನು ನೀವು ನಿಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡಿದ್ದೀರೋ? ಏಸು ಮೆಸ್ಸಿಯನೆಂಬುದಕ್ಕೆ ಸಂಬಂಧಿಸಿದಂತೆ ಪರಿಶುದ್ಧ ವಾಕ್ಯಗಳು ಏನು ಹೇಳುತ್ತದೆ ಎಂಬುದನ್ನು ಕೇಳಿಸಿಕೊಳ್ಳೋಣ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೂ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಯೋಹಾನ 1:5, 10:13. ಪ್ರಿಯರೇ, ಕೇಳಿಸಿಕೊಳ್ಳುತ್ತಿರುವ ನೀವು ದೇವರಿಂದ ಹುಟ್ಟಿದವರಾಗಿದ್ದೀರೋ? ನೀವು ನಿಜವಾಗಿಯೂ ಯೇಸುವನ್ನು ನಂಬುತ್ತೀರೋ? ನೀವು ಆತನನ್ನು ನಿಮ್ಮ ರಕ್ಷಕನೂ ಕರ್ತನೂ ಎಂಬಂತೆ ಸ್ವೀಕರಿಸಿದ್ದೀರೋ? ಈ ದಿನ ನಾವು ಇಲ್ಲಿಗೆ ನಿಲ್ಲಿಸುತ್ತೇವೆ. ಏಸು ತೋರಿಸಿದ ಸೂಚಕ ಕಾರ್ಯಗಳನ್ನು ನೋಡುವುದಕ್ಕೆ ನಮ್ಮ ಮುಂದಿನ ಪಾಠದಲ್ಲಿ ನಮ್ಮನ್ನು ಸೇರಿಕೊಳ್ಳುವುದಕ್ಕೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಇದರಿಂದ ಆತನೊಬ್ಬನೇ ಲೋಕದ ನಿಜ ರಕ್ಷಕನೆಂದು ಪ್ರತಿಯೊಬ್ಬರೂ ತಿಳಿಕೊಳ್ಳುವುದಕ್ಕೆ ಶಕ್ತರಾಗಬಹುದು. ಏಸುವಿಗೆ ಸಂಬಂಧಿಸಿದಂತೆ ಸಮಾರ್ಯದವರು ಹೀಗೆ ಹೇಳುತ್ತಾ ಕೊಟ್ಟಿರುವ ಸಾಕ್ಷಿಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.
ಕ್ಷಮಿಸುವೆ ಮಗ. ಓ ಮನುಜ, ನಿನ್ನ ಗುರಿ ಏನು ಈ ಲೋಕದಲ್ಲಿ, ನೀನು ನೆಲೆಯೇನು?
ಯೇಸುವ